ఇలా నేను మాట ముగ్గురు కాదు. అయితే మాట సరే, కివి కొట్టాలి పోదు భూసురను దిన దినది. ఆ కివి బేరెక్కడే కొడబారదు, ముందే కొడదు. ಒಂದು ಕೆಲಸ ಮಾಡಬೇಕು ಅಂತ ಯಾಕೋ ಮೊನ್ನೆ ಒಂದು ಮೂರು ದಿನದ ಕೆಳಗೆ ಮನಸ್ಸಿಗೆ ಬಂತು. ಅದು ಕೆಲಸ ಮಾಡ್ತಾ ಇದೆ. ಏನದು ಅಂದರೆ, ಒಂದು ಕಡೆ ಬಂದವರು ಇನ್ನೊಂದು ಕಡೆ ಪ್ರವಚನಕ್ಕೆ ಬರಲಿಕ್ಕಾಗಲ್ಲ, ಹೌದಲ್ಲ? ಹಾಗೆ ವಿಜಯದಾಸರ ಸುಳಾದಿಗಳು ಎರಡು ಕಡೆ ಆಗ್ತಾ ಇದೆ. ಒಂದು ತೀರ್ಥಕ್ಷೇತ್ರ ಸುಳಾದಿಗಳು ಅಂತ ಒಂದು ಕಡೆ ಆಗ್ತಾ ಇದೆ, ಇನ್ನೊಂದು ಉಪಾಸನಾ ಭಾಗ ಸುಳಾದಿಗಳು ಅಂತ ಒಂದು ಕಡೆ ಆಗ್ತಾ ಇದೆ, ಸಾರೋದ್ಧಾರ ಒಂದು ಕಡೆ ಆಗ್ತಾ ಇದೆ, ಷೋಡಶಿ ಇಲ್ಲಿ ಆಗ್ತಾ ಇದೆ. ಎಷ್ಟು ಕಡೆ ಬರಬೇಕಾಚಾರ್ಯ? ಆಗಲ್ಲ ಅಲ್ವಾ? ಬೆಂಗಳೂರಿನಾಗಿದ್ದವರಿಗೆ ಆಗ್ತಾ ಇಲ್ಲ. ಇನ್ನು ನನ್ನನ್ನು ಎಲ್ಲ ಕಡೆ ಕರಿತಾ ಇದ್ದಾರೆ, ಡೆಲ್ಲಿ ಅದು ಇದು ಅಂತ. ನಾನು ಎಲ್ಲಿಗೂ ಬರಲ್ಲ ಅಂತ ಇಲ್ಲೇ ಕೂತಿದ್ದೆ, ಎಲ್ಲಿಗೂ ಹೋಗ್ತಾ ಇಲ್ಲ ಅಲ್ಲ, ಕರಿತಾ ಇದ್ದಾರೆ. ಅನಿವಾರ್ಯ ಕೆಲವು ಕಡೆ ಹೋಗ್ಲೇಬೇಕಾಗ್ತಾ ಇದೆ. ಚೆನ್ನೈ ಕರಿತಾ ಇದ್ದಾರೆ, ಅವರು ವರ್ಷದಿಂದ ಅಪ್ಲಿಕೇಶನ್ ಹಾಕ್ತಾರೆ, ಮೊನ್ನೆ ಹೋಗ್ಬೇಕಾಗಿದ್ದು ಕ್ಯಾನ್ಸಲ್ ಆಗಿದೆ, ಬರಲೇಬೇಕು ಅಂತ ದಿನಾಗೂ ಫೋನ್ ಆಗ್ತಾರೆ. ಸರ್, ಅಲ್ಲಿ ಅವರು ಅಂತ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೊಂದು ಏನಾದರೂ ಸೊಲ್ಯೂಷನ್ ಇದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅಂದುಕೊಂಡೆ. ಒಂದು ವೇಳೆ ನಾನೇನಾದರೂ ಸಾಕಪ್ಪ ಅಂತ ಮನೆಯಲ್ಲೇ ಕೂತ್ಕೊಂಡು ನನ್ನ ಅಧ್ಯಯನ ಎಲ್ಲ ಮಾಡ್ಕೋಬೇಕು ಅಂತಿದ್ರೂ ಕೂಡ ಎಲ್ಲ ಪ್ರವಚನ ಬಿಟ್ಟು ಇಫ್ ಎಲ್ಲರಿಗೂ ನನ್ನ ಪ್ರವಚನ ತಲುಪುವಂತೆ ಮಾಡಲಿಕ್ಕೆ ಏನಾದರೂ ಒಂದು ಮಾಧ್ಯಮ ಬೇಕಾ ಅಂತ ನೋಡಿಕೊಂಡೆ. ಬಿಡಲ್ಲ, ಬರ್ತೇನೆ. ಆದರೆ ಎಲ್ಲರಿಗೂ ಪ್ರವಚನ ತಲುಪೋದು ಹೇಗೆ ಅಂದರೆ, ಇದು ಮಾಡ್ತಾ ಇದ್ದೇನೆ. ಸೆಲ್ ಫೋನ್ ಎಲ್ಲರ ಹತ್ರ ಇರುತ್ತಲ್ಲ, ಈ ಸೆಲ್ ಫೋನಲ್ಲಿ ವಾಟ್ಸಪ್ ಅಂತ ಒಂದು ಮಾಧ್ಯಮ ಮೀಡಿಯಾ, ಸಾಫ್ಟ್ವೇರ್ ಮೀಡಿಯಾ ಏನಿಲ್ಲ, ಅದು ಚಿಕ್ಕದು. ಒಂದು 2,000-3,000 ಸೆಲ್ ಫೋನ್ ತಗೊಂಡ್ರೆ ಸಾಕಾದ್ರಾಗೆ ವಾಟ್ಸಪ್ ಹಾಕೋಬಹುದು. ಒಂದು 100-150 ರೂಪಾಯಿ ಇಟ್ಟರೆ ನಿಮ್ಮ ಸೆಲ್ ಫೋನಲ್ಲಿರುವ ಸಿಮ್ ಕಾರ್ಡ್ಗೇನೆ ಇಂಟರ್ನೆಟ್, ನೀವೇನು ಕನೆಕ್ಷನ್ ತಗೋಬೇಕಾಗಿಲ್ಲ, ತಾನಾಗಿ ಬರ್ತಾ ಇರುತ್ತೆ. ಅದು 3G ಅಂತ ಇರುತ್ತೆ ಕನೆಕ್ಷನ್, ಅದು ಇರೋದು ನೋಡ್ಕೋಬೇಕಷ್ಟೆ. ಮಾಡೋದೇನು ಅಂದರೆ, ನೀವು ನಿಮ್ಮ ನಿಮ್ಮ ಸೆಲ್ ಫೋನ್ ತಗೊಂಡು ಅದರಲ್ಲಿ ವಾಟ್ಸಪ್ ಹಾಕ್ಕೊಂಡು ನನಗೆ ನಿಮ್ಮ ಸೆಲ್ ಫೋನ್ ನಂಬರ್ ಕೊಟ್ಟರೆ ಎಲ್ಲ ಲಿಸ್ಟ್ ಮಾಡಿ, ನಾನು ಕೆಲವು ಗ್ರೂಪ್ ಎಲ್ಲ ಮಾಡಿದ್ದೇನೆ, ನಂದು ಕೆಲವು ಒಂದು ಇದು ಮಾಡ್ಕೊಂಡಿದ್ದೇನೆ. ಏನಾಗುತ್ತೆ ಅಂದರೆ, ನಾನು ಆ ಗ್ರೂಪಿಗೆ ದಿನಾಗೂ ನಂದು ಎಲ್ಲೆಲ್ಲಿ ಪ್ರವಚನ ಆಗ್ತಾ ಇದೆ ಅದನ್ನು ಹಾಕ್ತೇನೆ. ಅಲ್ಲಿ ಹಾಕಿದ ಕೂಡಲೇ ನಿಮ್ಮ ಫೋನಿಗೆ ಸೇರಿರುತ್ತೆ ನಾನು ಕೊಟ್ಟ ಪ್ರವಚನ. ಈಗ ತುಂಬ ಜನಕ್ಕೆ ಬೆಂಗಳೂರಲ್ಲಿ ತುಂಬ ಜನ ಸೇರ್ತಾ ಇದ್ದಾರೆ, ಎಲ್ಲರಿಗೂ ಮನೆ ಮನೆಗೂ ತಲುಪ್ತಾ ಇದೆ. ಮನೆ ಮನೆಗೂ ಪ್ರವಚನ ತಲುಪ್ತಾ ಇದೆ. ಒಂದಲ್ಲ, ನಾನು ಎಲ್ಲೆಲ್ಲಿ ಪ್ರವಚನಕ್ಕೆ ಹೋಗ್ತೇನೆ, ಪಾಠಕ್ಕೆ ಹೋಗ್ತೇನೆ, ಅದೆಲ್ಲವೂ ಅದರಲ್ಲಿ ಬರ್ತಾ ಇದೆ. 4-5
ಮನೆಯಲ್ಲಿ ನೆಟ್ ಕನೆಕ್ಷನ್ ಇದ್ರೆ ಅಲ್ಲಿ ಇಲ್ಲ, ಸೆಲ್ ಫೋನಿಗೆ ಬರುತ್ತೆ ನೆಟ್ ಕನೆಕ್ಷನ್. 100-150 ರೂಪಾಯಿ ಕೊಟ್ಟರೆ ಇಂಟರ್ನೆಟ್ ಪ್ಯಾಕೇಜ್ ಅಂತ ಇರುತ್ತೆ, ನೀವು ಮನೆಯಲ್ಲಿ ಕೂತ ಸೆಲ್ ಫೋನಿಗೆ ಹೊರಗೆ ಕನೆಕ್ಷನ್ ಬರ್ತಾ ಇರುತ್ತೆ, ಅದು ಮಾಡ್ಕೋಬಹುದು. ಅಂದರೆ ನೀವು ಮನೆಯಲ್ಲಿ ಕೂತಿದ್ರು ಎಲ್ಲ ಕಡೆ ಪ್ರವಚನ ನಿಮ್ಮ ಕೈಗೆ ಸೇರುತ್ತೆ. ದೇಶದ ಮೂಲೆ ಮೂಲೆಯಲ್ಲಿ ಇರತಕ್ಕಂಥವ್ರು ಕೆಲವರು ಕಾರು ಬೈಕ್ ಕದಲಲ್ಲ, ಮನೆಗಿರ್ತಾರೆ, ಹೊಸತೆ ಪಡ್ತಾ ಇರ್ತಾರೆ, ಎಲ್ಲರಿಗೂ ತಲುಪಲಿ ಅಂತ ಒಂದು ಉದ್ದೇಶದಿಂದ ಮಾಡಿದೆ. ಅದು ತಮಿಳ್ನಾಡು ಎಲ್ಲ ಕಡೆ ಎಲ್ಲ ಸೇರ್ತಾ ಇದ್ದಾರೆ. ನಾನು ಯಾರಾದರೂ ಬರ್ತಾರೋ ಇಲ್ಲೋ ನೋಡೋ, ನಾನು ಬಂದಿರುತ್ತೆ ಬಂದಿರುತ್ತೆ ಯಾವಾಗಾದ್ರೂ ಕೇಳ್ಬೋದು. ಅದರೊಳಗೆ ನಿಮಗೆ ಮೆಸೇಜ್ ತರ ಬಂದಿರುತ್ತೆ. ಅದು ಯಾವಾಗಾದ್ರೂ ಕೇಳ್ಬೋದು, ಎಷ್ಟು ಸಲ ಆದ್ರೂ ಕೇಳ್ಬೋದು. ಅದನ್ನ ನೀವು ಸ್ಟೋರ್ ಮಾಡ್ಕೋಬಹುದು, ಅಂದ್ರೆ ಪಚ್ಚಿಟ್ಕೊಂಡು ಮತ್ತೆ ಮತ್ತೆ ಕೇಳಬಹುದು. ಇಷ್ಟೆಲ್ಲ ವ್ಯವಸ್ಥೆ ಇರುತ್ತೆ. ಡೈರೆಕ್ಟ್ ಆಗಿ ಕೇಳಿದಂತೆ ಇರಲ್ಲ, ನಿಮಗೆ ಬಿಡೋಕ್ಕಿಂತ ಮಾಡೋದು ಉತ್ತಮ ಅಲ್ವಾ. ಇಲ್ಲಿಗೆ ಬರ್ತೀರಾ, ಬೇರೆ ಕೇಳಿ ಅದು ಕೇಳಬಹುದು. ಎಲ್ಲ ತುಂಬಾ ಜನ ಇದ್ದಾರೆ, ಎಲ್ಲರೂ ಕೇಳ್ತಾ ಇದ್ದಾರೆ, ಚೆನ್ನಾಗಿದೆ. ಅದ ಕಾರಣ ನಿಮ್ಮೆಲ್ಲರೂ ಸೆಲ್ ಫೋನ್ಸು ನಾನು ಕೊಡಬೇಡಿ. ಇಲ್ಲಿ ಇದ್ದಾರಲ್ಲ ನಮ್ಮ ನಾಗೇಂದ್ರ ಪ್ರಸಾದ್ ಅವರು, ತುಂಬಾ ಋತುವತಿಯಿಂದ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವರಿಗೆ ಕೊಟ್ಟರೆ ಆ ಸೆಲ್ ಫೋನ್ಸ್ ಎಲ್ಲ ಅವರಿಗೆಲ್ಲ ನಾನು ಹೇಳ್ತೇನೆ. ಈ ಗ್ರೂಪಿಂದ ಸಬ್ ಗ್ರೂಪ್ ಅಷ್ಟೇ, ನನ್ನ ಗ್ರೂಪಲ್ಲೇ ಇರ್ತೀರಾ. ನಾನು ಅವರಿಗೆ ಮೆಸೇಜ್ ಕಳಿಸಿದ ಕೂಡಲೇ ಮಾರನೇ ಕ್ಷಣ ನೀವು ಬಂದ್ಬಿಡುತ್ತೆ. ನೀವು ಮಾತ್ರ ಅಲ್ಲ, ನಿಮ್ಮಂತ ಒಳ್ಳೆಯವರು, ಸಾತ್ವಿಕರು, ಯೋಗ್ಯರು ಎಷ್ಟೆಷ್ಟು ಸಾವಿರ ಜನ ಇರ್ತಾರೋ ಅವರಿಗೂ ಹೇಳಿ. ಅವರಿಗೆ ಅಂದ್ರೆ ಗ್ರೂಪ್ ಫಾರ್ಮ್ ಮಾಡೋಣ, ಎಲ್ಲರಿಗೂ ತಲುಪುತ್ತೆ. ಅದರಲ್ಲಿ ಇನ್ನೊಂದು ಅಂದುಕೊಳ್ತಾ ಇದ್ದೆ, ಕಾಲ ಕಾಲಕ್ಕೆ ಎಷ್ಟು ಕಾಲ, ಏಳು ಕಾಲ, ಉಷಕಾಲ, ಪ್ರಾತಃ ಕಾಲ, ಸಂಗಮ ಕಾಲ, ಅಪರಾಹ್ನ ಕಾಲ, ಇಷ್ಟು ಕಾಲ. ಕಾಲ ಕಾಲಗಳಲ್ಲಿ ಸಾಮನಾಮಕನ ನೆನೆ ಬೇಕಲ್ಲ, ಆಗ್ತಾ ಇದೆಯಾ? ಒಮ್ಮೊಮ್ಮೆ ಆಗುತ್ತೆ, ಒಮ್ಮೊಮ್ಮೆ ಓಡ್ತಾ ಇರ್ತದೆ ಅಲ್ವಾ. ಹಾಗಾದ್ರೆ ಇಷ್ಟು ಏಳು ಸಲ ದಿನದಲ್ಲಿ ಅದನ್ನು ಓಪನ್ ಮಾಡಿ ನೋಡೋದು. ನಿಮ್ಮ ಸೆಷನ್ ಕೊಟ್ಟಿರ್ತೇನೆ, ಬೆಳಿಗ್ಗೆ ಎದ್ದು ಒಂದು ಸಲ ಓಪನ್ ಮಾಡಿದ್ರೆ ಬೇರೆ ಮೆಸೇಜ್ ಬಂದಿರುತ್ತೆ. ಆ ಕಾಲದಲ್ಲಿ ಸ್ಮರಣೆ ಮಾಡಬೇಕಾಗಿರೋದು ಬಂದಿರುತ್ತೆ. ಅದು ಒಂದು ಸಲ ನೋಡಿಕೊಂಡ್ರೆ ಸ್ಮರಣೆ ಆಗಿಬಿಡುತ್ತೆ, ಮತ್ತು ಇನ್ನೊಂದು ಸಲ ಇನ್ನೊಂದು ಸಲ ಹಾಗೆ 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 ನಿಮ್ಮನ್ನ ನಿಮಗೆ ಗೊತ್ತಿಲ್ಲದೇನೆ ಆ ಟೈಮಲ್ಲಿ ಏನೇನು ಮಾಡಬೇಕೋ ಪ್ರಾಕ್ಟೀಸ್ 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 ಆಗ್ತಾ ಹೋಗ್ತಾ ಇರುತ್ತೆ. ಚೆನ್ನಾಗಿರ್ತಾರಮ್ಮ, ನೀವು ಎಲ್ಲಿ ಮೂಲೆಗೆ ಹೋದ್ರೂ ಸಿಗುತ್ತೆ ನಿಮ್ಗೆ. ಒಂದು ನಿಮಿಷ, ನಾನು ಹೇಗೆ ಕಂಪ್ಯೂಟರ್ ಅಲ್ಲಿ 20 ಲಕ್ಷ ಜನಕ್ಕೆ ಕಳಿಸಲಿಕ್ಕೆ 20 ಲಕ್ಷಕ್ಕೆ ಒತ್ತಬೇಕಾಗಿಲ್ಲ, ಅದರಲ್ಲಿ ಸ್ಟೋರ್ ಆಗಿರುತ್ತೆ 20 ಲಕ್ಷ ಅಡ್ರೆಸ್. ಒಂದು ಹಾಕಿ ಪ್ರೆಸ್ ಮಾಡಿದ್ರೆ 10 ಜನಕ್ಕೆ ಹೋಗ್ಬಿಡುತ್ತೆ ಅಷ್ಟೇ, ಇನ್ನೇನು ಇಲ್ಲ. ನೀವು ಯಾವಾಗಿಂದ ಸೇರ್ತೀರೋ ಅವಾಗಿಂದ ಸಿಗುತ್ತೆ. ಇನ್ನು ಹಿಂದಿದ್ದೆಲ್ಲ ಬೇಕಾ, ಬೇಕು ಅಂದ್ರೆ ಅದಕ್ಕೊಂದು ಚೂರು ಮನೆಯಲ್ಲಿ ಕಂಪ್ಯೂಟರ್ ಇದ್ರೆ, ಅಥವಾ ಯಾರ ಮನೆಯಲ್ಲಾದ್ರೂ ಕಂಪ್ಯೂಟರ್ ಇದ್ರೆ ಅದರಲ್ಲಿ, ಅಥವಾ ಸೆಲ್ ಫೋನ್ ಅಲ್ಲೇ ಏನಕ್ಕೆ ಇಲ್ಲ. ನೀವು ಸೆಲ್ ಫೋನ್ ಇರುತ್ತಲ್ಲ ಅದರೊಳಗೇನೆ ಚೂರು ಕಲ್ತ್ಕೋಬೇಕು ಅಷ್ಟೇ. ಅದರೊಳಗೆ ನನ್ನ ವೆಬ್ಸೈಟ್ ಇದೆ, ಅದಕ್ಕೆ ಹೋಗಿಬಿಟ್ರೆ ಈ ಪ್ರವಚನಗಳು ಸೆಲ್ ಫೋನ್ ಅಲ್ಲಿ ಬರುವ ಪ್ರವಚನಗಳೇನಿವೆ ಇವೆಲ್ಲ ಸ್ಟೋರ್ ಮಾಡಿ ಒಂದು ಲಿಸ್ಟ್ ಮಾಡ್ತಾ ಇದೆ. ಅಲ್ಲಿ ಹೋಗಿ ಪ್ರೆಸ್ ಮಾಡಿಬಿಟ್ರೆ ಎಲ್ಲ ಡೌನ್ಲೋಡ್ ಆಗಿ ಬಂದು ಕೇಳ್ಬೋದು. ವಿರಾಟ್ ಅವರು ಭಗವದ್ಗೀತೆ ಆಗ್ಬೋದು, ಭಗವದ್ಗೀತೆ ಆಗ್ತಾ ಇದೆ ಎಲ್ಲರೂ. ಅವ್ರಂತಾರೆ ಎಲ್ಲಾರು ಸೇರಿ ಒಬ್ಬರೇ ಫೋನ್ ಕಂಪ್ಲೀಟ್ ಮಾಡೋಣ, ಮಾಡ್ತಾರೆ ಅದು ಬೇಡ ಬೇಡ. ಒಂದು ಹೇಳ, ಒಂದು ಹೇಳ್ತೇನೆ, ಯಾಕೆಂದ್ರೆ ಅಲ್ಲ ನಿಮ್ಮ ಉತ್ಸಾಹಕ್ಕೆ ನಾನು ಸಂತೋಷ ಪಟ್ಟೆ. ಆದರೆ ಇದಕ್ಕೆ ಬೇರೆ ಬಣ್ಣವೇ ಬರುತ್ತೆ. ಏನು ಬಣ್ಣ ಬರುತ್ತೆ? ಆಚಾರ್ಯರಿಗೆ ಯಾವುದೋ ಸೆಲ್ ಫೋನ್ ಕಂಪನಿಯಿಂದ ಕಾಂಟ್ರಾಕ್ಟ್ ಆಗಿದೆ, ನಮಸ್ಕಾರ ಯಾವುದು ಬಣ್ಣ ಮಾಡಿ ಕೊಟ್ಟು ನಿಮ್ಮ ನಿಮಗೆ ಯಾವ್ಯಾವ ಸೇಫೋನ್ ಇಷ್ಟ ಅನ್ಸತ್ತೋ ಮಾಡಿಕೊಡಿ, ಏನು ಬೇಕಾದರೂ ಮಾಡಿ. ಈಗ ವಾಟ್ಸಪ್ ಅಂತ ಮಾಡ್ತಾ ಇದ್ದೀವಿ, ಅದರಲ್ಲಿ ತೊಂದರೆ ಬಂತ ಫ್ರೀ ಆಗಿ ಬರುತ್ತೆ, ಅದು ನನಗೆ ದುಡ್ಡು ಸಿಗ್ತದೆ. ಇನ್ನೊಂದಕ್ಕೆ ಹೋಗೋಣ, ಒಟ್ಟಾರೆ ನಮ್ಮ ಪ್ರವಚನ ಎಲ್ಲರಿಗೆ ಸೇರಿದ್ರೆ ಸಾಕಷ್ಟು, ಇನ್ನೇನು ದೇಶ ಆಗಿಲ್ಲ. ಒಂದ ಒಗ್ಗರಣೆ ಕೊಡ್ತಾರೆ ಅವರು, ನೀವಂತಾರೆ ಅಂದರೆ ಅವರು ಇದ್ದೇ ಇರುತ್ತಾರೆ. ಮಧ್ವಾಚಾರದ ಕಾಲಕ್ಕೆ ಇದ್ದು ನಮ್ಮ ಕಾಲಕ್ಕೆ ಹಾಕಿರಲ್ಲ, ಅವ್ರು ಇರೋದೇ ಶೋಭೆ. ಆದ್ದರಿಂದ ಅವ್ರ ಗುಂಪು ನಾನು ಹಿಡಿಸ್ಕೊಂಡಿಲ್ಲ, ನೋ ಪ್ರಾಬ್ಲಮ್. ಇಷ್ಟು ನಿಮ್ಗೆ ತಿಳಿಸಿದ್ದೇನೆ. ನಿಮ್ಮ ನಿಮ್ಮ ಸೆಲ್ ಫೋನ್ ನಂಬರ್ಸ್ ಎಲ್ಲ ಆಸಕ್ತಿ ಇದ್ದವರು ಮಾತ್ರ, ಎಲ್ಲರೂ ಕೊಡಬೇಕಂತಿಲ್ಲ. ಯಾರ್ಯಾರು ಕೇಳಬೇಕು ಅಂತ ಆಸಕ್ತಿ ಇದೆಯೋ ಅವ್ರು ಮಾತ್ರ ಅವ್ರಿಗೆ ಕೊಟ್ಟರೆ ಅದನ್ನು ವ್ಯವಸ್ಥೆ ಮಾಡ್ತಾರೆ. ಸರಿ, ಹಾಂ, ನಮಸ್ಕಾರ. ನಂತರ ಬರತಕ್ಕಂತಹ ಪ್ರಕರಣ ಸ್ಥೂಲ ಶರೀರ ಸೃಷ್ಟಿ ಪ್ರಕರಣ. ಭಗವಂತ ನಮಗೆ ಈ ಸ್ಥೂಲ ಶರೀರವನ್ನು ಹೇಗೆ ನಿರ್ಮಾಣ ಮಾಡಿಕೊಟ್ಟ, ಆಗ ಏನಾದರೂ ಮಾಡಿ ನಮಗೇನಂತೆ ದೇವರು ಸೃಷ್ಟಿ ಹೇಗೆ ಮಾಡಿದರೆ ಏನಂತೆ ಅಂದರೆ ಇಷ್ಟು ಈ ಸ್ಥೂಲ ಶರೀರವನ್ನು ಭಗವಂತ ಹೇಗೆ ನಿರ್ಮಾಣ ಮಾಡಿದ ಅಂತ ತಿಳಿದುಕೊಂಡು ಆ ಸ್ಥೂಲ ಶರೀರದೊಳಗೆ ಎಲ್ಲೆಲ್ಲಿ ಯಾವ ಯಾವ ರೂಪದಿಂದ ನಿಂತಿದ್ದಾನೆ, ಆ ರೂಪಗಳಿಂದ ನಿಂತು ಏನೇನು ಕೆಲಸ ಮಾಡುತ್ತಾ ಇದ್ದಾನೆ ತಿಳಿದು ಮುಂದೆ ದಿನಾಗ್ಲೂ ಆ ಶರೀರದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಭಗವತ್ ರೂಪಗಳನ್ನ ಸತತ ಸತತ ಚಿಂತನೆ ಮಾಡುತ್ತಾ ಬರಬೇಕು, ಅದಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಈ ಷೋಡಶೀಯಂತೆಯೇ ಇದೆಲ್ಲವನ್ನ ಸೇರಿಸಿ ಹಿಂದೆ ವ್ಯಾಸರಾದರೂ ಸಹ ಅವರು ಧ್ಯಾನ ಪ್ರಕರಣ ಅಂತ ಒಂದು ಬರೆದರು, ಅದರಲ್ಲಿ ನೋಡಿದರೆ ಇಡೀ ಷೋಡಶಿ ಅದರಲ್ಲಿ ಬರುತ್ತೆ, ಅಲ್ಲಿ ತೋರಿಕೊಡ್ತಾರೆ. ಈ ಷೋಡಶಿ ಏನೂ ಅಲ್ಲ, ನೀನು ಧ್ಯಾನ ಮಾಡಬೇಕಾದ ರೀತಿ ಒಂದು. ಹಾಗಾದರೆ ನಮ್ಮ ಸ್ಥೂಲ ಶರೀರದಲ್ಲಿ ಭಗವಂತ ಹೇಗೆ ಹೇಗೆ ಇದ್ದಾನೆ, ಏನೇನು ಕೆಲಸ ವ್ಯಾಪಾರ ಮಾಡಿಸ್ತಾ ಇದ್ದಾನೆ ಅದು ತಿಳಿದು ನಿತ್ಯವೂ ಚಿಂತನೆ ಮಾಡುವುದರಿಂದ ನಮ್ಮ ಶರೀರದೊಳಗೆ ಭಗವಂತನ ರೂಪಗಳ ಸಂವಿಧಾನ ಜಾಸ್ತಿ ಆಗುತ್ತೆ. ನಮ್ಮಲ್ಲೂ ಭಗವದ್ ರೂಪಗಳಿವೆ, ರೋಡ್ನಲ್ಲಿ ಹೋಗುವ ಮಾನವ ವ್ಯಕ್ತಿಯಲ್ಲೂ ಭಗವದ್ ರೂಪಗಳಿವೆ, ಏನು ವ್ಯತ್ಯಾಸ ಇಲ್ಲ. ಮತ್ತೆ ಇಬ್ಬರಿಗೆ ವ್ಯತ್ಯಾಸ ಏನು ಅಂದರೆ ನಮ್ಮೊಳಗಿರತಕ್ಕಂಥ ಭಗವದ್ ರೂಪವನ್ನು ತಿಳಿದು ನಾವು ಚಿಂತನೆ ಮಾಡುವುದರಿಂದ ನಮ್ಮೊಳಗಿರುವ ಭಗವಂತ ತನ್ನ ರೂಪಗಳ ಸಂವಿಧಾನ ಜಾಸ್ತಿ ಮಾಡ್ತಾ ಬರ್ತಾನೆ. ನಮ್ಮಲ್ಲಿ ಭಗವದ್ ರೂಪದ ಸಂವಿಧಾನ ಜಾಸ್ತಿ ಆಗ್ತಾ ಬಂದ ನಮ್ಮೊಳಗಿರುವಂತ ದೈತ್ಯರ ಪ್ರಭಾವ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ, ದೇವತೆಗಳ ಪ್ರಭಾವ ಜಾಸ್ತಿ ಆಗ್ತಾ ಬರುತ್ತೆ, ಆವಾಗ ನಮ್ಮ ವಿಶೇಷ ಸಾಧನೆ ಮುಂದುವರಿಯುತ್ತದೆ. ಆದ ಕಾರಣ ಸಾಧನೆ ಎಡಬಿಡದೆ ಅಪರೂಪವಾಗಿ ನಡೆಯಬೇಕಾದರೆ ಈ ಚಿಂತನೆ ಅವಶ್ಯಕ. ಭಗವಂತ ಬಿಂಬರೂಪಿಯಾಗಿ ಭಗವಂತ ಅನಾದಿ ಕಾಲದಿಂದ ಜೀವನಲ್ಲಿದ್ದಾನೆ, ಜೀವನ ಸುತ್ತೋ ಇದ್ದಾನೆ ಇದ್ದಾನೆ. ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಭಗವಂತ ಸದಾ ಇದ್ದಾನೆ. ಹೇಗಿದ್ದಾನೆ ಅಂತ ಪ್ರಶ್ನೆ. ರಮಾ ಅವಯವ ಗುಣ ಕ್ರಿಯಾ ಮಾತ್ರ ದ್ವಾರಿ ಪ್ರತ್ಯ ಸ್ವ ಅವಯವೈ ಜೀವ ಅವಯವಾನ್ ಸ್ವ ಅವಯವೈ ಜೀವ ಜೀವನ ಅವಯವಗಳಲ್ಲಿ ಲಕ್ಷ್ಮೀದೇವಿಯ ರೂಪ. ಲಕ್ಷ್ಮೀದೇವಿ ನಮ್ಮ ಕೈಕಾಲುಗಳಲ್ಲಿ ತನ್ನ ಇಡೀ ಶರೀರವನ್ನಿಟ್ಟು ನಿಂತಿದ್ದಾಳೆ, ಆ ಲಕ್ಷ್ಮೀದೇವಿಯೊಳಗೆ ತಾನು ನಿಂತಿದ್ದಾನೆ. ಅಷ್ಟೇ ಅಲ್ಲದೆ ರೂಪಕ್ಕೆ ರೂಪ ಪ್ರತಿಬಿಂಬ, ಅಂದರೆ ನಮಗೆ ಬಿಂಬ ಲಕ್ಷ್ಮಿ, ಲಕ್ಷ್ಮೀದೇವಿಗೆ ಬಿಂಬ ದೇವ. ಈ ಥರ ಅನಾದಿ ಕಾಲದಿಂದ ಇಷ್ಟೇ ವಾಯುದೇವರ ಪ್ರವೇಶ ಸೃಷ್ಟಿಕಾಲಕ್ಕೆ ಆದದ್ದು, ಅದನ್ನು ಹೇಳ್ತಾ ಇದ್ದಾರೆ. ಜೀವ ಗುಣ ತನ್ನ ಅವಯವಗಳಿಂದ ಜೀವನ ಅವಯವಗಳ ಒಳಗೆ ನಿಂತು ತನ್ನ ಗುಣಗಳಿಂದ ಜೀವನ ಗುಣಗಳಲ್ಲಿ ವ್ಯಾಪಿಸಿ ಇನ್ನ ಸ್ವಕ್ರಿಯಾಭಿ ಜೀವ ಕ್ರಿಯಾಶ್ಚ ತನ್ನ ಕ್ರಿಯೆಗಳಿಂದ ಜೀವನ ಕ್ರಿಯೆಗಳಲ್ಲಿ ಲೀಲೈವ ನಿಶ್ಚಿತ್ರತೆಯ ವ್ಯಾಪ್ತ ವರ್ತಮಾನ. ಅನಾದಿ ಕಾಲದಿಂದ ಜೀವನ ಒಳಗೆ ಲಕ್ಷ್ಮೀದೇವಿಯನ್ನಿಟ್ಟು ಆಕೆ ಒಳಗೆ ತಾನಿದ್ದುಕೊಂಡು ಅನಾದಿಯಿಂದ ಭಗವಂತ ನಮ್ಮಲ್ಲಿದ್ದಾನೆ. ಹೇಗಿದ್ದಾನೆ? ಶರೀರದಲ್ಲಿ ತನ್ನ ಶರೀರ, ನಮ್ಮ ಗುಣಗಳಲ್ಲಿ ತನ್ನ ಗುಣ, ನಮ್ಮ ಕ್ರಿಯೆಗಳಲ್ಲಿ ತನ್ನ ಕ್ರಿಯ. ಅಂದರೆ ಜ್ಞಾನ ಇಚ್ಛಾ ಕ್ರಿಯ, ಆ ಮೂರರಲ್ಲಿ ತನ್ನ ಜ್ಞಾನ ತನ್ನ ಇಚ್ಛಾ ತನ್ನ ಕ್ರಿಯೆಗಳನ್ನು ಇಟ್ಟು ಅನಾದಿ ಕಾಲದಿಂದ ಇದ್ದಾನೆ. ಇನ್ನು ಹೇಗಿದ್ದಾನೆ ಅಂದರೆ ಲೀಲೈವ ವ್ಯಾಪ್ಯ ವರ್ತಮಾನ, ಯಾವ ಚೂರು ಆಯಾಸವಿಲ್ಲದೆ ಎಲ್ಲರೊಳಗಿದ್ದಾನೆ. ಇನ್ನು ಹೇಗೆ ಇದ್ದಾನೆ? ಇಲ್ಲಿದ್ದರೆ ಇಲ್ಲಿಲ್ಲ, ಅಲ್ಲಿದ್ದರೆ ಇಲ್ಲಿಲ್ಲ, ಹಾಗಾದರೂ ಇದ್ದಾನೆ ಅಂತ ಹೇಳ್ತಾರೆ.
ಈ ಹಾಲು ದೊಡ್ಡದು, ಈ ಹಾಲು ದೊಡ್ಡದು. ಯಾರಾದರೂ ನಿಮ್ಮನ್ನು ಕೇಳಿದ್ರೆ ನೀವೇನು ಹೇಳ್ತೀರಾ, ಎಲ್ಲಿದ್ದೀರಾ? ಹಾಲಲ್ಲಿದ್ದೇನೆ ಅಂದ್ರೆ ಇಡೀ ಹಾಲೆಲ್ಲ ನೀವಿರಬೇಕಾಗಿಲ್ಲ, ಹಾಲಲ್ಲಿ ಒಂದು ಮೂಲೆ ಕೂತರು ಕೂಡ ಹಾಲಲ್ಲಿದ್ದೇನೆ ಅಂತ ಹೇಳುತ್ತೆ. ಆಗ ದೇವರು ನಮ್ಮಲ್ಲಿದ್ದಾನೆ ಅಂದ್ರೆ ಮೂಲೆಗಿದ್ರೂ ಆಗುತ್ತೆ ಅಂದ್ರೆ ಹೇಳ್ತಾರೆ. ನಿಶ್ಚಿತ್ರತೆಯ ವ್ಯಾಪ್ಯ ವರ್ತಮಾನ ನಮ್ಮ ಶರೀರದಲ್ಲಿ ಪರಮಾಣು ಪ್ರದೇಶವನ್ನು ಕೂಡ ಬಿಡದೆ ಎಲ್ಲ ಕಡೆ ವ್ಯಾಪಿಸಿ ನಿಂತಿದ್ದಾನೆ. ಆತ ಪರಮಾಣು ಪ್ರದೇಶ ಬಿಟ್ಟ ಆ ಪ್ರದೇಶ ಕೊಡದೆ ಹೋಗುತ್ತೆ, ಹೌದಾ? ಅದಕ್ಕೆ ಆ ರೀತಿ ಆಗುತ್ತೆ. ಈ ಜೀವರಾಶಿಗಳೆಲ್ಲ ಹೇಗಿದ್ದಾರೆ? ಅನಾದಿ ಕಾಲದಿಂದ ಭಗವಂತನ ಆಲಿಂಗನ ಮಾಡಿಕೊಂಡೇ ಇದ್ದಾರೆ, ಒಳಗೇ ಇರುವ ಜೀವನನ್ನ ಆಲಿಂಗನ ಮಾಡಿಕೊಂಡೇ ಇದ್ದಾರೆ. ಸ್ವ ಆಲಿಂಗಿತ ಅಶೇಷ ಜೀವಗಣ ಅವರಿಗೆ ಅನಾದಿ ಕಾಲ ವಿದ್ಯಮಾನ ಮತ್ತು ಜ್ಞಾನಾನಂದಾದಿಯ ಸ್ವರೂಪ. ಅವರಿಗೆ ಅನಾದಿ ಕಾಲದಿಂದ ಅವರೊಳಗೆ ಜ್ಞಾನ ಇದೆ, ಆನಂದ ಇದೆ. ಆದರೆ ಆ ಜ್ಞಾನ ಆನಂದ ಅವರಿಗೆ ಅನುಭವಕ್ಕೆ ಬರ್ತಾ ಇಲ್ಲ. ಯಾಕೆ? ಮಾಯ ಅಥವಾ ಅಜ್ಞಾನ ಅವಿದ್ಯೆ ಅಂತ ಕರೆಸಿಕೊಳ್ಳುವಂಥ ಕಟ್ಟು ಲಿಂಗ ದೇಹ ಸದಾ. ಆದ್ದರಿಂದ ಈ ಲಿಂಗ ದೇಹದ ಬಂಧ ಇದ್ದದ್ದಕ್ಕೆ ಜೀವನಿಗೆ ಜ್ಞಾನ ಆನಂದ ಇದ್ದರೂ ಕೂಡ ಅನುಭವಕ್ಕೆ ಬರ್ತಾ ಇಲ್ಲ. ಅಂಥ ಜೀವನಿಗೆ ಈ ಲಿಂಗ ದೇಹ ಅಪಕಾರ ಮಾಡ್ತಾ ಇದೆ, ಆದರೆ ಉಪಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೇನು ಮಾಡಿದೆ ಭಗವಂತ? ಅದರ ಮೇಲೆ ಅನಿರುದ್ಧ ಶರೀರವನ್ನು ಕೊಟ್ಟ. ಆ ಅನಿರುದ್ಧ ಶರೀರವು ಹೇಗಿದೆ? ಲಿಂಗ ಶರೀರದ ಮೇಲೆ ಕರೆಕ್ಟ್ ಆಗಿ ಸ್ವೆಟರ್ ಹೊರಕೊಂಡ್ರೆ ಹೇಗಿರುತ್ತೆ ಆ ಥರ ಇದೆ. ಅದರಿಂದಲೂ ಹೆಚ್ಚು ಉಪಕಾರ ಮತ್ತೆ ಮಾಡಬೇಕು? ಅದು ಉಪಕಾರ ಇಲ್ಲ ಅಂದ್ರೆ ಲಿಂಗ ಶರೀರವನ್ನ ಭದ್ರ ಮಾಡಿದ ಅನಿರುದ್ಧ ಶರೀರವನ್ನು ಕೊಟ್ಟು. ನಾವು ಹೇಗೆ ಯಾವುದಾದ್ರೂ ಮೇಲೆ ಒಂದು ಕವರ್ ಹಾಕಿ ಭದ್ರ ಮಾಡ್ತೀವೋ ಆ ಥರ ಲಿಂಗ ಶರೀರದ ಮೇಲೆ ಅನಿರುದ್ಧ ಶರೀರ ಕೊಟ್ಟ. ನಂತರ ಮತ್ತೇನು ಮಾಡಿದ ಅಂದ್ರೆ ಸ್ಥೂಲ ಶರೀರವನ್ನ ಕೊಟ್ಟ. ಎಂಥ ಸ್ಥೂಲ ಶರೀರ? 24 ತತ್ವಗಳಿಂದ ಕೂಡಿದ ಸ್ಥೂಲ ಶರೀರವನ್ನ ಕೊಟ್ಟ ಹೇಳ್ತಾ ಇದ್ದಾರೆ. 24 ತತ್ವಗಳನ್ನು ವಿಶೇಷವಾಗಿ ಸೃಷ್ಟಿ ಮಾಡಿ ಅದರಿಂದ ಸುರ ನರ ತಿರಿಯದಾಗಿ ನಾನಾ ವಿಧ ಶರೀರದಾದ ಭಗವಂತ ಏನು ಮಾಡಿದ? ಎಲ್ಲರಿಗೂ ಸ್ಥೂಲ ಶರೀರವನ್ನು ಕೊಟ್ಟ. ದೇವತೆಗಳು, ಮನುಷ್ಯರು, ದೈತ್ಯರು, ಪಕ್ಷಿಗಳು ಎಲ್ಲ ಅವರ ಶರೀರ ನಿರ್ಮಾಣ ಮಾಡಿ ಅದರೊಳಗೆ ತಾನು ಪ್ರವೇಶ ಮಾಡುತ್ತಾನೆ. ತಾನು ಪ್ರವೇಶ್ಯ ಎಲ್ಲರೊಳಗೆ ಶರೀರದಲ್ಲಿ ತಾನು ಪ್ರವೇಶ ಮಾಡಿ ತತ್ತ ಸತ್ತಾದಿ ಪ್ರದಾಯ ಅಲ್ಲಿ ಶಕ್ತಿಯನ್ನು ಕೊಡಕ ತಾನೇ ನಿಂತು ಜೀವನನ್ನ ಇಜ್ಜಲಿನಲ್ಲಿ ಅಗ್ನಿ ಪ್ರವೇಶ ಮಾಡಿಸಿದಂತೆ ತಾನು ಜೀವನನ್ನ ಶರೀರದೊಳಗೆ ಪ್ರವೇಶ ಮಾಡಿಸಿದ. ಅಂದ್ರೆ ಏನಾಯಿತು? ಅಗ್ನಿ ಬೇರೆ, ಇಜ್ಜಲು ಬೇರೆ. ಆದರೆ ಅಗ್ನಿ ಸಹಿತ ಇಜ್ಜಲಿರುವಾಗ ಇಜ್ಜಲನ್ನು ನೋಡೆ ಅಗ್ನಿ ಅಂತ ಹೇಗೆ ಕರೀತಾರೋ ಹಾಗೆ ಜೀವ ಬೇರೆ, ಶರೀರ ಬೇರೆ. ಈ ಶರೀರದೊಳಗೆ ಜೀವ ಇರುವಾಗ ಶರೀರವನ್ನು ನೋಡೆ ಜೀವ ಜೀವ ಅಂತ ಕರೆಯುವಂತೆ ಮಾಡಿದ. ಈ ಶರೀರದೊಳಗೆ ಜೀವನನ್ನು ಪ್ರವೇಶ ಮಾಡಿಸಿ ಅಲ್ಲಿ ಜೀವನಿಂದಾಗುವ ಪುಣ್ಯಪಾಪ ಕರ್ಮಗಳು ಕೆಲವರಿಗೆ ಹಂಚಿಕೊಡಬೇಕು, ವಿಶೇಷವಾಗಿ ಸಾಧನೆ ಮಾಡಿಸಬೇಕು ದೇವತೆಗಳಿಗೆ, ದೈತ್ಯರಿಗೆ. ದೈತ್ಯರಿಗೆ ನಮ್ಮಿಂದ ಬರುವ ಅಂದ್ರೆ ನಮ್ಮಿಂದ ಆದ ಪಾಪವನ್ನ ಕೊಡುತ್ತಾನೆ. ದೈತ್ಯರ ಮೂಲಕ ನಮ್ಮಿಂದ ಪಾಪ ಮಾಡಿಸಿ ನಮ್ಮ ಪಾಪದಲ್ಲಿ ಭಾಗ ನಮಗೆ ತೆಗೆದಿಟ್ಟು ಅವರಿಗೆ ಮ್ಯಾಕ್ಸಿಮಮ್ ಕೊಟ್ಟು ಬಿಡುತ್ತಾರೆ. ಪುಣ್ಯದಲ್ಲೂ ದೇವತೆಗಳಿಗೆ ಪುಣ್ಯ ಭಾಗ ಕೊಡಿಸಿ ಮಿಕ್ಕದ್ದೆಲ್ಲ ನಮಗೆ ಚೂರು ಕೊಟ್ಟು ದೇವತೆಗಳಿಗೆಲ್ಲ ಕೊಡುತ್ತಾನೆ. ಅದು ಯಾಕೆ ಕೊಡುತ್ತಾನೆ ಅಂದರೆ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿಗಾಗಿ ಅವರ ಸಾಧನೆ ಮಾಡಿಸುತ್ತಾನೆ. ಈ ರೀತಿಯಲ್ಲಿ ನಮ್ಮ ಶರೀರದೊಳಗೆ ಭಗವಂತ ಯಾರ್ಯಾರನ್ನು ಪ್ರವೇಶ ಮಾಡಿಸಿದ? ಕಾರ್ಯ
ಮಹತ್ತತ್ವ ಅಹಂಕಾರ ತತ್ವಕ್ಕೆ ಕಾರಣ. ಅವ್ಯಕ್ತ ತತ್ವದ ಕಾರ್ಯ ಮಹತ್ತತ್ವ, ಹೌದಾ? ಅವ್ಯಕ್ತ ತತ್ವದಿಂದ ಹುಟ್ಟಿ ಬಂದಿದ್ದು ಮಹತ್ತತ್ವ, ಅವ್ಯಕ್ತ ತತ್ವದ ಕಾರ್ಯ. ಹಾಗೆ ಆ ಮಹತ್ತತ್ವದಿಂದ ಹುಟ್ಟಿ ಬಂದಿದ್ದು ಅಹಂಕಾರ ತತ್ವ, ಅಹಂಕಾರ ತತ್ವಕ್ಕೆ ಕಾರಣ ಆಯಿತು. ಹಾಗಾದರೆ ಒಂದೇ ಮಹತ್ತತ್ವ, ಒಂದರ ಕಾರ್ಯವೂ ಹೌದು, ಇನ್ನೊಂದಕ್ಕೆ ಕಾರಣವೂ ಹೌದು. ಹಾಗೆ ಮಿಕ್ಕ ಎಲ್ಲ ತತ್ವಗಳಿಗೆ ಪ್ರೇರಕವೂ ಹೌದು. ಹಾಗೆ ಅಹಂಕಾರ ತತ್ವ ಅದು ಮಹತ್ತತ್ವದಿಂದ ಹುಟ್ಟಿ ಬಂತು, ಮಹತ್ತತ್ವದ ಕಾರ್ಯ. ಇನ್ನು ಮುಂದಿನ ತತ್ವ ಬುದ್ಧಿ ತತ್ವಕ್ಕೆ ಕಾರಣ, ಮಿಕ್ಕ ಎಲ್ಲ ತತ್ವಗಳಿಗೆ ಪ್ರೇರಕ. ಹಾಗೆ ಪ್ರತಿಯೊಂದು ತತ್ವವೂ ಕೂಡ ಹಿಂದಿನ ತತ್ವದ ಕಾರ್ಯ, ಮುಂದಿನ ತತ್ವಕ್ಕೆ ಕಾರಣ, ಎಲ್ಲದಕ್ಕೂ ಪ್ರೇರಕ. ಹಾಗೆ ಕಾರ್ಯ ಕಾರಣ ಪ್ರೇರಕರಾದ ಬ್ರಹ್ಮರುದ್ರಾದಿ ದೇವತೆಗಳನ್ನ ದೇವಾರೀನ್ ದೇವತೆಗಳ ಆರಿಗಳು ಅಂದರೆ ದೈತ್ಯರು, ಅವರನ್ನೆಲ್ಲ ಕೂಡ ಪ್ರವೇಶ ಮಾಡಿಸಿ ಅವರೊಳಗೆ ವಿಶೇಷವಾಗಿ ತಾನು ನಿಂತು ಅವರ ಮೂಲಕ ನಮ್ಮ ಸಾಧನೆಯನ್ನು ಮಾಡಿಸಿ ಕೊನೆಗೆ ಹೇಳ್ತಾ ಇದ್ದಾರೆ. ತನ್ನ ಸಾಧನೆಯನ್ನು ನಡೆಸ ಮೇಲೆ ಪ್ರಾರಬ್ಧ ಅತಿರಿಕ್ತಂ ಕಿಂಚಿತ್ ವಿನಾಶ್ಯ, ತನ್ನ ದರ್ಶನ ಕೊಟ್ಟು, ದರ್ಶನ ಕೊಟ್ಟ ಮೇಲೆ ಪ್ರಾರಬ್ಧ ಕರ್ಮ ಬಿಟ್ಟು ಹಿಂದಿನ ಕರ್ಮವೆಲ್ಲ ಸುಟ್ಟು ಮುಂದೆ ಬರತಕ್ಕಂತಹ ಕರ್ಮಗಳ ಅಂಟಿಲ್ಲದೆ ಮಾಡಿ ನಂತರ ಭೋಗೇನ ಪ್ರಾರಬ್ಧಂ ಕ್ಷಪಯಿತ್ವ, ಪ್ರಾರಬ್ಧ ಕರ್ಮವನ್ನು ಬೇಗ 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 ಭೋಗದಿಂದ ಕಳಿಸಿ ನಾ ಮುಂದೆ ನಿಜ ಅನುಭವ ನಿರೋಧಕ. ಈ ನಮ್ಮ ಒಳಗಿರತಕ್ಕಂಥ ಜ್ಞಾನ ಆನಂದ ಏನಿದೆ ಅದನ್ನು ಅಡ್ಡಿ ಮಾಡುವಂಥದ್ದು ಯಾವುದೂ ಲಿಂಗ ದೇಹ. ಆ ಲಿಂಗ ದೇಹವನ್ನು ಪೂರ್ಣ ಮುಚ್ಚಿ ಆ ಬಂಧದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಿಜವಾದ ಸ್ವರೂಪದಿಂದ ಇರುತ್ತೇವೆ, ಸುಟ್ಟು ಕವರ್ ಹೋಗಿರುತ್ತೆ. ಅಂಥವರನ್ನು ಶ್ವೇತದ್ವೀಪ ಅನಂತಾಸನ ನೈಕುಂಠಾದಿ ಲೋಕಗಳಲ್ಲಿಟ್ಟು ಬರೆಯಿಟ್ಟು ಅಲ್ಲ ನಮಗೆ ಸುಖ ಕೊಟ್ಟು ಮುಂದೆ ನಮ್ಮ ಜೊತೆಗೇನೆ ಸದಾ ಕಾಲ ಒಬ್ಬೊಬ್ಬರ ಜೊತೆಗೆ ಒಂದೊಂದು ರೂಪದಿಂದ ವಿಹಾರ ಮಾಡಬೇಕು, ಎಲ್ಲರನ್ನ ಸಂತೋಷಗೊಳಿಸಬೇಕೆಂಬ ಉದ್ದೇಶದಿಂದ ಈ ಸ್ಥೂಲ ಶರೀರ ಕೊಟ್ಟ. ಎಲ್ಲಿ ಹೋಯ್ತು ಎಲ್ಲ ಸೇರಿ ನಾಥ ಏನೋ ಆ ಚಕ್ರಕ್ಕಿರುತ್ತದೆ ಯಾವುದು ಎಲ್ಲಿ ಹೋಗುವುದು ಗೊತ್ತಾ? ಒಂದು ಸಲ ಬಂದು ನಿಂತರೆ ಆಹಾ ಅಂತ ಆಯ್ತು. ಒಟ್ಟಾರೆ ನಮಗೆ ಶರೀರ ಕೊಟ್ಟಕ್ಕೆ ಸಾಧನೆ ಮಾಡಿಸಿ ಮೋಕ್ಷ ಕೊಡ್ಲಿಕ್ಕೆ ಇಷ್ಟು ಹೇಳಿದ್ರು. ಹಾ ಹೌದಾ, ನಮಗೆ ಸಾಧನೆ ಮಾಡಿಸಲಿಕ್ಕೆ ಸ್ಥೂಲ ಶರೀರ ಕೊಟ್ಟ ಅಂದ್ರೆ ಹೌದು. ಆ ಸ್ಥೂಲ ಶರೀರ ಕೊಟ್ಟ ರೀತಿ ಅದು ನಮಗೆ ತಯಾರಾದ ರೀತಿ ಅದರೊಳಗೆ ದೇವರು ನಾನಾ ರೂಪಗಳಿಂದ ನಿಂತ ರೀತಿ ತಿಳಿಯಲೇಬೇಕು, ತಿಳಿದು ಒಳಗೊಳಗೆ ಸದಾ ಚಿಂತನೆ ಮಾಡಲೇಬೇಕು, ಮಾಡದಿದ್ದರೆ ಯಾರಿಗೂ ಮೋಕ್ಷವಿಲ್ಲ ಹೇಳ್ತಾರೆ ವ್ಯಾಸರು. ಕೀಲು ಕೀಲಿಗೆ ನಿಂದು ವ್ಯಾಪಾರ ಮಾಡ್ತನ್ನ ಆಲೋಚಿಸಿ ತಿಳಿಯದೆ ವ್ಯರ್ಥವಾಗಿ ಸಾಲು ಕರ್ಮವ ಮಾಡಿ ಅವನ ಸಾಹಸವನ್ನು ಸೂಳಿ ಬಿಟ್ಟಿದ ನನದಂತೆ ನೋಡೋ ಅಂತ ಮಾತು ಹೇಳ್ತಾರೆ. ಆಯ್ಕೆಯಲ್ಲಿ ನಮಗೆ ಸ್ಥೂಲ ಶರೀರವನ್ನು ಭಗವಂತ ಕೊಟ್ಟ ರೀತಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಹಾ ಏನು ಇದೆ ಬ್ರಹ್ಮನಾಮೇನ ಶತವರ್ಷ ಪರ್ಯಂತಂ ಲಯಕಾರ. ದೇವರು ಪ್ರಳಯಕಾರ, ಎಷ್ಟು ಕಾಲ ದೇವ ಮರಗಿದ ಬಡಮಂತ್ರಶಾಲಿಯಾಗಿ ಯೋಗದಿಂದ 100 ವರ್ಷಗಳ ಕಾಲ ಮರಗಿದ ಸಂಕಲ್ಪ ಮಾಡಿದ ನಾವು 100 ವರ್ಷ ಇದಕ್ಕೆ ಬಂದದ್ದು ಮಧ್ಯೆ ಹೋಗ್ತೀವಲ್ಲ ತೀರ್ಥ 100 ವರ್ಷ ಅಂತ ಲಯಕಾಲ 100 ವರ್ಷ ಲಯಕಾಲ ಅದರಲ್ಲಿ 87 ವರ್ಷ ಆಗುವ ಕಾಲ ಮುಗಿದ ಕೂಡಲೇ ಲಕ್ಷ್ಮೀ ದೇವಿ ದೇವರನ್ನ ಸ್ತೋತ್ರ ಮಾಡುತ್ತಾರೆ. ಮಲಗೇ ಇಲ್ಲ, ಮಲಗಿದ್ರೆ ತಾನೇ ಎಬ್ಬಿಸೋದು. ಯೋಗ ನಿದ್ರೆಯನ್ನ ಬಿಡುವುದು ನಮಗೆ ಅರ್ಥ ಆದ ಸಬ್ಜೆಕ್ಟ್ ಅದು. ಯಾಕೆ ಮಲಗಬೇಕು ದೇವರು? ನಮಗೆ ನಿದ್ದೆ ಬರುತ್ತೆ, ನಿದ್ದೆ ಬಂದರೆ ಶರೀರದ ಶ್ರಮ ಪರಿಹಾರ ಆಗುತ್ತೆ, ಮಾನಸಿಕ ಶ್ರಮ ಪರಿಹಾರ ಆಗುತ್ತೆ. ಮತ್ತೆ ಈತನಿಗೆ ಶ್ರಮವೇ ಇಲ್ಲ, ಯಾವುದಕ್ಕಾಗಿ ಮಲಗ್ತಾನೆ? 87 ವರ್ಷಗಳ ಕಾಲ ಯಾವುದು ಮಲಗಿದ ಅಂದ್ರೆ ತನಗೆ ಶ್ರಮ ಪರಿಹಾರ ಆಗಬೇಕು ಅಂತಲ್ಲ, ತನ್ನೊಳಗಿರುವ ಜೀವನ ಶ್ರಮ ಪರಿಹಾರ ಆಗಬೇಕು ಅಂತ ತಾನು ಮಲಗ್ತಾನೆ. ಅಲ್ಲ ರೀ, ನನಗೆ ಶ್ರಮ ಆಗಿದೆ, ನೀವಂದಿರಿ ಆಚಾರ ಶ್ರಮ ಪರಿಹಾರ ಸಂಕಲ್ಪ ಮಾಡಿದ್ರ, ನೀವು ಹೋಗಿ ಮಲಗಿದ್ರೆ ಶ್ರಮ ಕಮ್ಮಿ ಆಗುತ್ತ? ಇಲ್ಲಲ್ಲ, ಹೌದಲ್ರಿ, ನನಗೆ ಶ್ರಮ ಆಯಿತು, ಆಚಾರ ನೀವು ಎತ್ತಿದ್ರೆ ನಾವು ಮಲಗ್ತೀವಿ ನಿಮ್ಗೆ ಕಮ್ಮಿ ಆಗುತ್ತೆ. ಹಾಗಲ್ಲ, ಅದು ಆತ ಮಾಡಿದ್ರೆ ಇವ್ರು ಶ್ರಮ ಹೇಗೆ ಕಮ್ಮಿ ಆಗುತ್ತೆ? ಇಷ್ಟೇ, ಎಲ್ಲರನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ತಾನು ಮಲಗಿದಂತೆ ಮಾಡಿ ಬಿಂಬ ಪ್ರತಿಬಿಂಬಗಳಿಗೆ ನಿದ್ದೆ ಕೊಟ್ಟ. ಹೇಗೆ ತಾಯಿ ತನಗೆ ನಿದ್ದೆ ಬಾರದಿದ್ರೂ ಕೂಡ ಮಗುವಿಗೆ ನಿದ್ದೆ ಬರಬೇಕಾಗಿ ಮಗುವಿನ ಜೊತೆ ಮಲಗಿ ತಾನು ಎದ್ದೇ ಇರ್ತಾಳೋ, ಹಾಗೆ ಎಲ್ಲ ಜೀವನವನ್ನು ಮಲಗಿಸಿ ತಾನು ಎದ್ದೇ ಇದ್ದ, ರಕ್ಷಣೆ ಮಾಡ್ತಾ ಇದ್ದ ಭಗವಂತ. ಅಷ್ಟೇ ಅಲ್ಲ, ಆತನ ಯೋಗ ನಿದ್ರೆಯ ವಿಚಾರ ಏನು ಅಂದರೆ ತಾನು ಮಲಗಿದಂತೆ ಮಾಡಿ ಜೀವರೊಳಗೆ ಅನಂತ ರೂಪಗಳಿಂದ ಬಿಂಬನಾಗಿದ್ದಾನಲ್ಲ, ಯಾರಾದರೂ ಜೀವರಾಶಿಗಳು ಆ ಕಲ್ಪದಲ್ಲಿ ಮುಂದಿನ ಕಲ್ಪದಲ್ಲಿ ಸೃಷ್ಟಿಗೆ ಬರಬೇಕೋ ಅವರ ಎಲ್ಲ ಲಿಂಗ ಶರೀರವನ್ನು ಸೆಟ್ ಮಾಡ್ತಾ ಇದ್ದ. ಆ ಲಿಂಗ ಶರೀರದೊಳಗಿರತಕ್ಕಂತಹ ಕರ್ಮ ಬೀಜವನ್ನ ಪಕ್ವ ಮಾಡ್ತಾ 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 ಇದ್ದು ಯಾರದ್ದು ಪಕ್ವ ಆಯಿತೋ ಅದನ್ನೆಲ್ಲ ತೆಗೆದುಕೊಂಡು ಬಂದ. ಬೀಜ ಧಾನ್ಯ ಯಾವುದು, ಹೆಸರುಕಾಳು, ಏನೋ ಒಂದು ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಟರೆ ಕಟ್ಟಿದರೆ ಸ್ವಲ್ಪ ಕಾಲಕ್ಕಾದರೆ ಮೊಳಕೆ ಬರುತ್ತೆ. ಹಾಗೆ ನಮ್ಮೊಳಗೆ ಆ ಲಿಂಗ ಶರೀರ ಬೀಜ ಅದನ್ನು ಬಿಸಿ ನೊಡೆಯುವಂತೆ ಮಾಡಿದ, ಚೆನ್ನಾಗಿ ನೆನೆಸಿಟ್ಟು ಪ್ರಳಯಕಾಲದಲ್ಲಿ ತನ್ನ ಇಚ್ಛೆಯನ್ನು ನೀರಲ್ಲಿ ನೆನೆಸಿ ತಾನೇ ಒಳಗೆ ತೋರಿ ಅದನ್ನು ಪಕ್ವ ಮಾಡಿದ. ಪಕ್ವ ಮಾಡಿ ಎಲ್ಲರನ್ನ ಹೊರತೆಗೆದು ಸೃಷ್ಟಿ ಮಾಡಲಿಕ್ಕೆ ಬರ್ತಾ ಇದ್ದಾನೆ ದೇವ. ಯೋಗ ನಿದ್ರೆಯಲ್ಲಿರುವಾಗ ಲಕ್ಷ್ಮೀ ದೇವಿ ಬರ್ತಾ ಇದ್ದಾಳೆ, ಅಯ್ಯ ನಿದ್ದೆ ಮಾಡಿದ್ದು ಸಾಕು ಕೇಳು ಅಂದ್ರೆ ಇವರಿಗಾಗಿ ನಿದ್ದೆ ಬಂದಂತ ಇದ್ದದ್ದು ಸಾಕಯ್ಯ ಹೇಳು. ಭಗವಂತ ಎದ್ದ, ಎದ್ದು ಏನು ಮಾಡಿದ? ಭಾಗವತದಲ್ಲಿ ಬರುತ್ತೆ, ಬಹಳ ಕಡೆ ಬರುತ್ತೆ, ತನ್ನ ಹೊಟ್ಟೆಯಲ್ಲಿರತಕ್ಕಂಥ ಎಲ್ಲರನ್ನ ನೋಡಿದ ಅದು ಹೇಳ್ತಾ ಇದ್ದಾರೆ. ಸೋದರಸ್ಥಾನ್ ಬ್ರಹ್ಮಾದಿಕಾನ್ ದೇವಾನ್ ಕಲ್ಯಾದಿಕಾನ್ ದೈತ್ಯಾನ್ ಮನುಜಾಂಶ್ಚ ದದರ್ಶ. ತನ್ನ ಹೊಟ್ಟೆಯಲ್ಲಿರುವ ಬ್ರಹ್ಮಾದಿ ದೇವತೆಗಳನ್ನ ಮನುಷ್ಯರನ್ನ ದೈತ್ಯರನ್ನ ನೋಡಿದ. ಯಾಕ್ರಿ ನೋಡ್ಬೇಕು? ನಮ್ಮನೆಯಲ್ಲಾದರೆ ಅಷ್ಟೋರ್ ರೂಮಲ್ಲಿ ಏನಿಟ್ಟಿರುವ ನಮಗೇ ನೆನಪಿರಲ್ಲ, ಯಾವ್ದಲ್ಲಿಟ್ಟಿರುವ ನೆನಪಿಲ್ಲ, ಏನ್ ಹೇಳಿಕೊಳ್ಳಿ ಹೋಗಿ ನೋಡ್ಕೋಬೇಕು ಏನಿದೆಯೋ ಇದು. ಅವನಿಗೇನಿದೆ ಹೊಟ್ಟೆ ಒಳಗೆ ನೋಡಬೇಕಾದ ಕಣ್ಣು ಬೇಕಾಗಿಲ್ಲ, ಹೊಟ್ಟೆ ತುಂಬಾ ಕಣ್ಣು. ಮತ್ತೆ ಯಾಕೆ ನೋಡಿದ? ನೋಡಿದ ಅಂತ ಹೇಳ್ತಾರಲ್ಲ, ಇದರ ಅರ್ಥ ಏನು ಅಂದ್ರೆ ಹೇಳ್ತಾರೆ ಆ ನೋಟದಿಂದ ಏನಾಗುತ್ತೆ, ಮೊದಲೇ ಲಿಂಗಭಂಗ ಆಗಿ ಮೋಕ್ಷಕ್ಕೆ ಹೋಗಿ ಆನಂದ ಪಟ್ಟವರು ಪ್ರಳಯ ಕಾಲದಲ್ಲಿ ದೇವರ ಉದರವೇ ಸೇರಿರ್ತಾರೆ, ಮಲಗಿರ್ತಾರೆ. ದೇವರ ದೃಷ್ಟಿ ಬಿದ್ದ ಕೂಡಲೇ ಮೊದಲು ಹೇಳ್ತಾರೆ ಪ್ರಾಪ್ತ ಲಿಂಗಭಂಗ ಜಾನಂಗತಾಹ ಭವಂತಿ. ದೇವರ ನೋಟ ಬಿದ್ದ ಕೂಡಲೇ ಎಲ್ಲರೂ ಕಟ್ ಅಂತ ಹೇಳುತ್ತಾರಂತೆ. ಮೊದಲೇ ಲಿಂಗ ಬಂದ ಆಗಿ ಮೋಕ್ಷದಲ್ಲಿದ್ದವರು ಎದ್ದು ದೇವರ ಧ್ಯಾನ ಮಾಡುತ್ತಾ ಕೂತು ಬಿಡುತ್ತಾರಂತೆ. ಯುವರ್ ನೋಟ್ ಅದ ರಿಯಾಕ್ಷನ್. ಇನ್ನ ಲಿಂಗಭರ್ಗವರು ಆಗತಕ್ಕಂಥವರು ಚರಣವನ್ನು ಶುರು ಆಗುತ್ತೆ ಭಗವಂತ ಅವ್ರನ್ನ ತರಲಿಕ್ಕೆ ಶುರು ಮಾಡುತ್ತಾನೆ. ಭವಿಷ್ಯ ಲಿಂಗಭರ್ಗ ಮುಂದಿನ ಕಲ್ಪಗಳಲ್ಲಿ ಬರತಕ್ಕಂಥವರು ಸುಷುಪ್ತಿ ಸಂಸ್ಥಾ ಮಲಗಿ ಬಿಡುತ್ತಾರೆ. ಹೇಗೆ ಮನೆಯಲ್ಲಿ ಇಬ್ಬರು ಮಕ್ಕಳು ಇದ್ರೆ ಇಬ್ಬರನ್ನ ಒಂದೇ ಸಲ ಎಚ್ಚಿಸಿದ್ರೆ ಬಾತ್ರೂಮ್ ಖಾಲಿ ಇರಲ್ಲ, ಅದಕ್ಕೆ ತಾಯಿ ಏನ್ ಮಾಡ್ತಾಳೆ, ಯಾರಿಗೆ ಮೊದಲು ಹೋಗಬೇಕೋ ಅವ್ರನ್ನ ಮುಂದೆ ಎಬ್ಬಿಸ್ತಾಳೆ. ಇವನ್ ಎಬ್ಬಿಸಿದ ಕಾರಣಕ್ಕೆ ಅವನು ಎಣ್ಣೆ ಹೋಗ್ತಾನೆ, ಒಬ್ಬರು ಮಲಗುವಂತ ಮಲಗಿಸಿ ಇವನ್ನ ಕಳಿಸಿದ ನಂತರ ಅವನು ಕಳಿಸ್ತಾರಲ್ಲ ಆ ತರ. ನಮ್ಮನ್ನ ಮೊದಲು ತಂದ ಇನ್ನ ಮಲಗಿದವರು ತುಂಬಾ ಜನ ಇದ್ದಾರೆ, ದೇವರ ಹೊರತೆಯಲ್ಲಿ ಇನ್ನಷ್ಟು ಆಟೇ ಆಗಿಲ್ಲ, ಬಹಳ ಜನ ಕೊಟ್ಕೊಂಡಿದ್ದಾರೆ ಅವರನ್ನೆಲ್ಲ ಆಗೇ ಇಲ್ಲ ಅಂತ ಎಲ್ಲ ಜೀವರಾಶಿಗಳನ್ನು ನೋಡಿ ಸಂಕಲ್ಪ ಮಾಡುತ್ತಾ ಇದ್ದಾನೆ. ಬ್ರಹ್ಮಾದಿತಾನ್ ಅಶೇಷ ಜೀವಾನ್ ಸಾಕ್ಷಿ, ಎಲ್ಲ ಬ್ರಹ್ಮಾದಿ ಸಕಲ ಚೇತನವನ್ನ ಸೃಷ್ಟಿ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡುತ್ತಾ ಇದ್ದಾನೆ ಭಗವಂತ. ತದರ್ಥಂ ಅವರನ್ನ ಸೃಷ್ಟಿ ಮಾಡಲಿಕ್ಕಾಗಿ ಪ್ರಕೃತ್ಯಾದಿ ತತ್ವಾದಿ ಚ ಪ್ರಕೃತಿ ತತ್ವ ಎಲ್ಲವನ್ನು ಸೃಷ್ಟಿ ಮಾಡುತ್ತೇನೆ. ಅದರಿಂದ ಏನು ಮೂರು ರೀತಿಯಾದ ಜೀವರಾಶಿಗಳಿಗೆ ಮೂರು ರೀತಿಯಾದ ಗತಿ, ಸಜ್ಜನರಿಗೆ ಮೋಕ್ಷ, ದುರ್ಜನರಿಗೆ ಅಂಧಂತಮಸ್ಸು, ರಜೋಗುಣದವರಿಗೆ ನಿತ್ಯ ಸಂಸಾರ ಇಷ್ಟಾಗುತ್ತೆ. ಸರಿ, ನಿನಗೇನಾಗುತ್ತೆ? ಮಮತು ದೇವ ತತ್ತತ್ ಸತ್ತಾಪತೀತಿ ಪ್ರವೃತ್ತಿಯಾದಿ ಪದಾರ್ಥಾಯ ತತ್ತತ್ರ ಅಭಿವ್ಯಜ್ಯಮಾನ ಅನಂತ ರೂಪೈ ವಿಹಾರ ಹೋಗುತ್ತೆ. ನಾನಾದರೂ ಅನಂತ ರೂಪಗಳಿಂದ ಎಲ್ಲರನ್ನೇ ನಿಂತು ವಿಹಾರ ಮಾಡುತ್ತೇನೆ. ಲಕ್ಷ್ಮೀ ದೇವಿಯು ಕೂಡ ನಿತ್ಯ ಅಭಿಯೋಗಿ ಆದ್ದರಿಂದ ದೇವರು ಯಾವ್ಯಾವ ರೂಪ ತಗೊಳ್ತಾರೋ ಅಷ್ಟು ರೂಪದಿಂದ ಆಕೆ ಬರುತ್ತಾಳೆ. ಅದರಿಂದ ಏನಾಗುತ್ತೆ? ನನ್ನ ಸೇವಾ ಮಾಡುತ್ತಾಳೆ. ಅದರಿಂದ ಏನಾಗುತ್ತೆ? ಆಕೆಯಲ್ಲಿ ನನಗೆ ಪ್ರೀತಿ ಅಧಿಕ ಆಗುತ್ತೆ. ಹಾಗೆ ಹೇಳಿ ಭಗವಂತ ಏನು ಮಾಡಿದ? ತಮೋ ರೂಪಾಂ ದುರ್ಗಾ ಪ್ರತಿಪದಿ, ತಮ್ಮ ಕರ್ತರ ರೂಪದಲ್ಲಿರುವಂತಹ ದುರ್ಗಾದೇವಿಯನ್ನು ಉಪಸಂಹಾರ ಮಾಡಿದ. ನಂತರ ನೀರಿನ ರೂಪದಲ್ಲಿರುವಂತಹ ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ರೂಪದಲ್ಲಿ ಸೇರಿಕೊಂಡಿಡ್ತಾ ಇದ್ದಾಳೆ. ವಟಪತ್ರವಾಗಿರತಕ್ಕಂತಹ ಭೂದೇವಿ ಭೂದೇವಿಯ ರೂಪದಲ್ಲಿ ಸೇರಿಕೊಂಡು ಬಿಡುತ್ತಾ ಇದ್ದಾರೆ. ಆವಾಗ ಭಗವಂತ ಸೃಷ್ಟಿ ಪ್ರಾರಂಭ ಮಾಡಿದ. ಮೊದಲು ಯಾವ ಸೃಷ್ಟಿ? ತನ್ನದೇ ರೂಪಗಳ ಸೃಷ್ಟಿ. ಇದನ್ನ ಶುದ್ಧ ಸೃಷ್ಟಿ ಅಂತಾರೆ. ಶುದ್ಧ ಸೃಷ್ಟಿ ಎಂದರೆ ನಮ್ಮದು ಸೃಷ್ಟಿ ಆಗುತ್ತೆ, ವಿಕಾರದಿಂದ ಕೂಡಿದ ಸೃಷ್ಟಿ. ಅಲ್ಲಿ ವಿಕಾರವಿಲ್ಲ. ಈಶದಿ ವಿಕಾರಾಭಾವೇನ ದೀಪದಿಂದ ದೀಪಗಳು ಕೊರನಟ್ಟು ಆಪಣಾಲಯ ಗತ ಪದಾರ್ಥದ ತೋರ್ಪಂತೆ ದೇವರ ರೂಪಗಳು ಒಂದರಿಂದ ಒಂದು ಒಂದರಿಂದ ಬಂದರೆ ಒಂದು ದೀಪ ಇದೆ, ಇನ್ನೊಂದು ದೀಪ ಹಚ್ಚಿದ್ರು ಅದಕ್ಕೆ ಮೊದಲನೇ ದೀಪ ಏನಾದರೂ ಕಮ್ಮಿ ಆಗುತ್ತಾ? ಇಲ್ಲ. ಹಾಗೆ ಸಾವಿರ ದೀಪಗಳು ಹಚ್ಚಿದ್ರು ಆ ದೀಪ ಏನು ಕಡಿಮೆ ಆಗಲ್ಲ. ಹಾಗೆ ದೇವರ ರೂಪಗಳು ಅನಂತ ಅನಂತ ತಗೊಂಡ, ಆ ರೂಪಗಳಲ್ಲಿ ಚೂರು ವಿಕಾರ ಬರಲಿಲ್ಲ. ಅದಕ್ಕೆ ದೇವರ ರೂಪಗಳ ಸೃಷ್ಟಿಯನ್ನ ಶುದ್ಧ ಸೃಷ್ಟಿ ಕ್ರಮದಿಂದ ಭಗವಂತ ಮೊದಲು ಸೃಷ್ಟಿ ಮಾಡಿದ್ದು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಇದ್ದ ವಾಸುದೇವನ ತೆಗೆದ ಅಲ್ಲಿಂದ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಹಾಗಾದ್ರೆ ನಾರಾಯಣನಿಂದ ಮೊದಲು ಬಂದ ರೂಪ ಯಾವುದು? ವಾಸುದೇವ. ಆದರೆ ಪ್ರಥಮ ಅವತಾರ ನಾರಾಯಣನ ಪ್ರಥಮ ಅವತಾರ ವಾಸುದೇವ. ಅದಕ್ಕೆ ದೇವರನ್ನ ಏನನ್ನು ಕರೆದರು? ವಾಸುದೇವನನ್ನ ಪ್ರಸ್ತಾಪ ಅಂತ ಕರೆದರು. ಪ್ರಥಮ ಅವತಾರ ರೂಪತ್ವಾತ್ ಪ್ರಸ್ತಾಪ ನಾಮ ಅಂತ ಕರೆದರು. ಈ ರೀತಿಯಾಗಿ ಭಗವಂತ ಸೃಷ್ಟಿಯನ್ನು ಹೇಗೆ ಮಾಡಿದ ಎಂಬುದರ ಪರಿಚಯ ಮಾಡಿಕೊಟ್ಟರು. ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಂ ಸತ್ತು. ನಾಳೆ ಸರಿಯಾಗಿ ನಾಲ್ಕಕ್ಕೆ ಸೇರಿದ್ದಾನೆ ಪಾಪ, ನೀವೇ ಬಂದಿದ್ದೀರಾ? ನಾನು ಚೂರು ತರ ಬಂದೆ. ನಾಲ್ಕಕ್ಕೆ ಸರಿಯಾಗಿ ಸೇರೋಣ, ಐದಕ್ಕೆಲ್ಲ ಮುಗಿಸ್ಬಿಡೋಣ.
ಅದು ಕೂಡ ಹತ್ತು ನಿಮಿಷ ರೆಕಾರ್ಡ್ ಮಾಡ್ತಿದ್ದೆ ಹಿಂದೆ ಬರ್ತಾರೆ ಎಲ್ಲರೂ ಎಲ್ಲಿ ಎಲ್ಲಿ